ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರಿಯರೇ, ನೀವೆಲ್ಲ ಹೇಗಿದ್ದೀರಿ? ಈ ಲೋಕದಲ್ಲಿ ನಡೆಯುತ್ತಿರುವ ಎಲ್ಲ ಕೆಟ್ಟತನ ಅಥವಾ ದುಷ್ಟತ್ವದ ಹಿಂದೆ ಇರುವ ರಹಸ್ಯವನ್ನು ನೀವು ಇಂದಾದರೂ ತಿಳಿದುಕೊಳ್ಳಿರಿ ಎಂಬ ಬಯಕೆ ನನ್ನದು. ಅನೇಕ ಸಾರಿ ನಿಮಗೆ ಅನಿಸಿರಬಹುದು, ಯಾಕೆ ಈ ಲೋಕದಲ್ಲಿ ಇಷ್ಟೊಂದು ಕೆಟ್ಟತನವಿದೆ ಮತ್ತು ಪ್ರಪಂಚದಾದ್ಯಂತ ಈ ಕೆಟ್ಟತನ ತನ್ನ ಮೇಲುಗೈನ ಎಲ್ಲ ಕಡೆ ಸಾಧಿಸಿದೆ ಎಂಬುದಾಗಿ. ಯಾಕೆ ಎಲ್ಲ ಕಡೆ ಇಷ್ಟೊಂದು ರೋಗಗಳು, ಬಡತನ, ದುಃಖ ಮತ್ತು ಸಂಕಟಗಳು? ದೇವರಿಗೆ ನಮ್ಮ ಬಗ್ಗೆ ಆಸಕ್ತಿ ಇಲ್ಲವೇ? ಆತನು ಜೀವಿಸುತ್ತಿದ್ದಾನೆಯೇ ಎಂಬುದಾಗಿ ನಿಮಗೆ ಒಂದು ಸಂದೇಹ ಅಥವಾ ಆಶ್ಚರ್ಯಪಡುವಂಥ ಪರಿಸ್ಥಿತಿ. ಆದರೆ ಪ್ರಿಯರೇ, ದೇವರ ವಾಕ್ಯವಾಗಿರುವ ಸತ್ಯವೇದ ಇವೆಲ್ಲಕ್ಕೂ ಉತ್ತರ ನೀಡುತ್ತದೆ. ಮೊದಲನೇದಾಗಿ ನೀವು ತಿಳಿಯಬೇಕಾದದ್ದು, ದೇವರು ನಿರಂತರವಾಗಿರುವವನು. ಆತನು ಪ್ರೀತಿ ಸ್ವರೂಪಿ, ಸರ್ವಶಕ್ತನು. ಆತನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ನಾವು ತಿಳಿದಿರುವ ಕಾಲಗಳಂತೆ ಆತನಿಗೆ ಯಾವ ಕಾಲದ ಪರಿಮಿತಿಯೂ ಇಲ್ಲ. ಇದು ಹೇಗೆ ಸಾಧ್ಯವೆಂದು ನೀವು ಆಶ್ಚರ್ಯಪಡುವುದಲ್ಲವೇ? ನಮ್ಮ ತಿಳುವಳಿಕೆಯು ಅಲ್ಪವಾದದ್ದರಿಂದ ಈ ರಹಸ್ಯದ ಅರಿವು ನಮಗಾಗುವುದಿಲ್ಲ. ಸತ್ಯವೇದ ಹೇಳುತ್ತದೆ, ದೇವರು ಆಕಾಶವನ್ನು ತನ್ನ ಗೇಣಿನಿಂದ ಅಳೆಯುತ್ತಾನೆ ಮತ್ತು ಭೂಲೋಕದ ಎಲ್ಲಾ ನೀರನ್ನು ತನ್ನ ಬೊಗಸೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಎಂಬುದಾಗಿ. ಅಂತಹ ಉತ್ಕೃಷ್ಟನಾದ ದೇವರು ನಮಗಿದ್ದಾನೆ. ಪ್ರಿಯರೇ, ನಮ್ಮೊಂದಿಗೆ ವೈಯಕ್ತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳಲು ಬಯಸುವ ದೇವರಾಗಿದ್ದಾನೆ ಎಂದು ಸತ್ಯವೇದ ತಿಳಿಸುತ್ತದೆ. ಆತನು ಮನುಷ್ಯನಲ್ಲ, ಆದರೆ ಆತ್ಮನು. ಆತನು ಪಕ್ಷಪಾತಿ ಎಲ್ಲದ್ದರಿಂದ ಆತನು ತನ್ನ ಆನಂದ ಮತ್ತು ಸಂತೋಷವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುತ್ತಾನೆ. ಮನುಷ್ಯನನ್ನು ಉಂಟು ಮಾಡುವ ಮುನ್ನ ದೇವರು ದೇವದೂತರನ್ನ ಆತ್ಮಸ್ವರೂಪಿಗಳಾಗಿ ನಿರ್ಮಿಸಿದನು. ಆತನ ಮಹಿಮೆ ಮತ್ತು ಸಂತೋಷವನ್ನು ಅವರೊಂದಿಗೆ ಹಂಚಿಕೊಳ್ಳುವ ನಿಮಿತ್ತ ಕೋಟ್ಯಾಂತರ ದೇವದೂತರನ್ನು ಉಂಟು ಮಾಡಿದನು. ಅವರಲ್ಲಿ ಮುಖ್ಯಸ್ಥನಾಗಿ ಲೂಸಿಫರ್ ಎಂಬ ದೇವದೂತನಿದ್ದನು. ಆತನು ಬಹಳ ಸುಂದರನಾಗಿದ್ದು ಜ್ಞಾನದಲ್ಲಿ ಪರಿಪೂರ್ಣನಾಗಿದ್ದನು. ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಗ್ರಹಗಳು, ಮರಗಳು, ಪರ್ವತಗಳಂತೆ ಇರದೆ ಲೂಸಿಫರ್ ಮತ್ತು ಮಿಕ್ಕ ದೇವದೂತರುಗಳಿಗೆ ದೇವರಿಗೆ ವಿಧೇಯರಾಗಲು ಅವಿಧೇಯರಾಗಲು ತಮ್ಮ ಇಚ್ಛೆಯಂತೆ ನಡೆಯಲು ಸ್ವಾತಂತ್ರ್ಯ ಕೊಡಲ್ಪಟ್ಟಿತು. ಪಕ್ಷಿಗಳು ಮತ್ತು ಪ್ರಾಣಿಗಳು ತಮ್ಮ ಇಚ್ಛೆ ಬಂದಂತೆ ನಡೆಯಲು ಸ್ವಾತಂತ್ರ್ಯ ಕೊಡಲ್ಪಟ್ಟಿತು. ಆದರೆ ಅವುಗಳಿಗೆ ಯಾವ ನೈತಿಕತೆಯಾಗಲಿ ಮನಸ್ಸಾಕ್ಷಿಯಾಗಲಿ ಇಲ್ಲ. ಆದ್ದರಿಂದ ಪಕ್ಷಿ ಪ್ರಾಣಿಗಳು ಪವಿತ್ರವಾಗಿರಲು ಸಾಧ್ಯವಿಲ್ಲ, ಬದಲಾಗಿ ಪಾಪಿಗಳಾಗಿರ್ತವೆ. ಅವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ದೇವರು ನೀತಿವಂತನಾಗಿರುವುದರಿಂದ ಆತನ ಮಕ್ಕಳೂ ನೀತಿವಂತರಾಗಿರಬೇಕು. ಮೇಲಾಗಿ ಪ್ರಾಣಿ ಪಕ್ಷಿಗಳು ನಿಮ್ಮ ಮಕ್ಕಳಾಗಿರಲು ಸಾಧ್ಯವಿಲ್ಲ. ಪ್ರಾಣಿಗಳು ನಿಮ್ಮ ಆಜ್ಞೆಗೆ ವಿಧೇಯವಾಗಿರುವಂತೆ ನೀವು ಮಾಡಬಹುದು, ಆದರೆ ಅವುಗಳಿಗೆ ಎಂದಿಗೂ ನಿಮ್ಮ ಸ್ವಭಾವ ಬರುವುದೇ ಇಲ್ಲ. ಆದರೆ ದೇವರು ಮಾನವನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದನು. ಇದರ ಮುಖಾಂತರ ನಾವು ಆತನ ಮಕ್ಕಳಾಗಲು ಸಾಧ್ಯವಿದೆ. ದೇವದೂತರು ಸ್ವ ಇಚ್ಛೆಯಂತೆ ಮತ್ತು ಮನಸ್ಸಾಕ್ಷಿಗೆ ತಕ್ಕಂತೆ ನಡೆಯಲು ಉಂಟು ಮಾಡಲ್ಪಟ್ಟವು. ಹೀಗಾಗಿ ನೈತಿಕತೆಯಿಂದ ಕೂಡಿದ್ದರಿಂದ ಅವರು ದೇವರ ದೃಷ್ಟಿಯಲ್ಲಿ ವಿಶಿಷ್ಟವಾಗಿದ್ದರು. ಪ್ರಿಯರೇ, ಅವರ ಮುಖ್ಯಸ್ಥನಾಗಿದ್ದ ಲೂಸಿಫರ್ ತನ್ನ ಸ್ವಂತ ಮಹಿಮೆಗಾಗಿ ಆಲೋಚನೆಯನ್ನು ಮಾಡಲು ಪ್ರಾರಂಭಿಸಿದನು. ಅವನು ದೇವರಿಗಿಂತ ಉನ್ನತ ಸ್ಥಿತಿ ತಲುಪಲು ಬಯಸಿದನು. ಇಲ್ಲಿಂದಲೇ ವಿಶ್ವದಲ್ಲಿ ಪ್ರಥಮ ದುಷ್ಟತ್ವ ಪ್ರಾರಂಭವಾಯಿತು. ಅದುವರೆವಿಗೆ ವಿಶ್ವವು ಪರಿಶುದ್ಧವಾಗಿತ್ತು. ಆದರೆ ಈಗ ಸ್ವಂತ ಇಚ್ಛೆಯಂತೆ ನಡೆಯಲು ದೇವರಿಂದ ಉಂಟು ಮಾಡಲ್ಪಟ್ಟ ಈ ಸೃಷ್ಟಿಗಳ ಹೃದಯದಲ್ಲಿ ಕೆಟ್ಟತನವು ತನ್ನ ಕುರೂಪಿಯ ತಲೆಯನ್ನು ಇಟ್ಟಿತು. ಹೀಗಾಗಿ ಹೃದಯದಲ್ಲಿ ಕೆಟ್ಟತನದ ಉದಯವಾಯಿತು. ಈಗಲೂ ಸಹ ಹೃದಯದಲ್ಲೇ ದುಷ್ಟತ್ವವು ಉತ್ಪತ್ತಿಯಾಗುತ್ತದೆ. ಲೋಕಕ್ಕೆ ಬಂದ ಪ್ರಥಮ ಕೆಟ್ಟತನವು ಹೆಮ್ಮೆಯಾಗಿತ್ತು ಎಂಬುದನ್ನು ಮರೆಯಬೇಡ್ರಿ ಪ್ರಿಯರೇ. ದೇವರು ಲೂಸಿಫರ್ನನ್ನು ತನ್ನ ಸನ್ನಿಧಾನದಿಂದ ಹೊರದಬ್ಬಿದನು. ಆ ಕ್ಷಣದಿಂದ ಲೂಸಿಫರ್ನು ಸೈತಾನನೆಂದು ಕರೆಯಲ್ಪಟ್ಟನು. ಆದರೆ ಲೂಸಿಫರ್ನು ದೊಬ್ಬಲ್ಪಡುವುದಕ್ಕೆ ಮುನ್ನ ತನ್ನ ಜೊತೆಗೆ ಅನೇಕ ಬೇರೆ ದೇವದೂತರು ದೇವರಿಗೆ ವಿರುದ್ಧವಾಗಿ ಹೇಳುವಂತೆ ಮಾಡಿಕೊಂಡಿದ್ದನು. ಲಕ್ಷಾಂತರ ದೇವದೂತರು ಈತನೊಂದಿಗೆ ಸೇರಿಕೊಂಡರು. ಆದುದರಿಂದ ದೇವರು ಅವರನ್ನು, ಅವರ ಜೊತೆ ಲೂಸಿಫರ್ನನ್ನು ಪರಲೋಕದಿಂದ ದೊಬ್ಬಿಬಿಟ್ಟನು. ಹೀಗೆ ತಳ್ಳಲ್ಪಟ್ಟ ದೇವದೂತರೇ ದುಷ್ಟ ಆತ್ಮಗಳಾಗಿ ಅಥವಾ ದೆವ್ವಗಳಾಗಿ ಜನರಿಗೆ ತೊಂದರೆ ಕಷ್ಟಗಳನ್ನು ಕೊಂಡು ತರುವುದಲ್ಲದೆ ಎಲ್ಲಾ ರೋಗಗಳಿಗೆ ಮೂಲ ಕಾರಣವಾಗಿರುತ್ತಾರೆ. ಒಂದು ವೇಳೆ ನೀವೇ ಈ ದುಷ್ಟಾತ್ಮಗಳಿಂದ ಬಾಧಿಸಲ್ಪಡುತ್ತಿರಬಹುದು, ಅಥವಾ ಬೇರೆ ಯಾರಾದರೂ ನಿಮ್ಮ ವಿರುದ್ಧ ಮಾಟ ಮಂತ್ರ ಮಾಡಿಸಿರಬಹುದು. ಹಾಗಿರುವುದಾದರೆ ಸತ್ಯವೇದದ ಮೂಲಕ ನಿಮಗೆ ತುಂಬ ಒಳ್ಳೆಯ ಸಂದೇಶವಿದೆ. ಮತ್ತೊಂದು ಸಾರಿ ಹೇಳಲು ಬಯಸ್ತೇನೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ರೀತಿಯಲ್ಲಿ ದೆವ್ವಗಳಿಂದ ಕಾಟ ಇರುವುದಾದರೆ ಅಥವಾ ವ್ಯಾಧಿ ಇರುವುದಾದರೆ ಅಥವಾ ಮಾಟ ಮಂತ್ರ ಶಕ್ತಿಗಳಿಂದ ಪೀಡಿತರಾಗಿರುವುದಾದರೆ ನಿಮಗೊಂದು ಒಳ್ಳೆಯ ಸುದ್ದಿ ಸತ್ಯವೇದದಲ್ಲಿದೆ. ಆ ಒಳ್ಳೆಯ ಸುದ್ದಿ ಏನೆಂದರೆ ರಕ್ಷಕನಾದ ಯೇಸುವೆ. ಸತ್ಯವೇದ ಹೇಳುತ್ತದೆ, ನಿಮ್ಮ ಎಲ್ಲ ವ್ಯಾಕುಲತೆಯನ್ನು ಆತನ ಮೇಲೆ ಹಾಕಿರಿ, ನಿಮ್ಮ ಎಲ್ಲ ಚಿಂತಾಭಾರವನ್ನು ಯೇಸುವಿನ ಮೇಲೆ ಹಾಕಿರಿ. ಈಗ ನೀವು ಒಂದು ಪ್ರಶ್ನೆ ಕೇಳಬಹುದು, ಸೈತಾನನೇ ಈ ಲೋಕದ ಎಲ್ಲ ಕೆಟ್ಟತನ ದುಷ್ಟತ್ವಕ್ಕೆ ಕಾರಣವಾದರೆ ದೇವರು ಯಾಕೆ ಸೈತಾನನ್ನು ಆತನ ಇತರ ದುಷ್ಟಾತ್ಮಗಳನ್ನು ಯಾಕೆ ನಾಶ ಮಾಡುತ್ತಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಕ್ಷಣಾರ್ಧದಲ್ಲಿ ತನಗಿಷ್ಟವಿದ್ದರೆ ಮಾಡಬಹುದು, ಆದರೆ ಮಾಡುತ್ತಿಲ್ಲ. ಯಾಕೆಂದರೆ ನಿಮ್ಮನ್ನು ನನ್ನನ್ನು ಕುರಿತು ದೇವರಿಗೆ ಶಾಶ್ವತವಾದ ಕಾರಣ ಅಥವಾ ಉದ್ದೇಶ ಹೊಂದಿದೆ. ಈ ಉದ್ದೇಶದ ಒಂದು ಭಾಗ ಏನೆಂದರೆ ಈ ಲೋಕದ ಜೀವಿತ ಕಠಿಣವಾಗಿಯೂ ಭದ್ರತೆ ಇಲ್ಲದೆಯೂ ಅಪಾಯಕರವಾಗಿಯೂ ಇರುವಂತೆ ಸೈತಾನನನ್ನು ಉಪಯೋಗಿಸಿ ಅದರ ಮುಖಾಂತರ ಜನರು ದೇವರ ಕಡೆಗೆ ತಿರುಗುವಂತೆಯೂ ದೇವರೊಂದಿಗೆ ಶಾಶ್ವತವಾದ ಜೀವಿತವನ್ನು ಜೀವಿಸುವುದರ ಬಗ್ಗೆ ಚಿಂತಿಸುವಂತೆ ಮಾಡುವುದೇ ಹೊರತು ಲೋಕದ ಅಲ್ಪ ಸುಖ ಸಂತೋಷಗಳನ್ನು ಜನರು ಬಯಸಬಾರದೆಂಬ ಉದ್ದೇಶವೇ ದೇವರಿಗೆ ಇರುವಂಥದ್ದು. ಒಂದು ವೇಳೆ ಈ ಭೂಲೋಕದಲ್ಲಿ ಮಾನವನ ಜೀವಿತ ಬಹಳ ಆರಾಮವಾಗಿಯೂ ರೋಗಗಳಿಲ್ಲದೆಯೋ ಸಂಕಟವಿಲ್ಲದೆಯೋ ಬಡತನ ಇಲ್ಲದೆಯೋ ಸಮಸ್ಯೆಗಳಿಲ್ಲದೆಯೋ ಇದ್ದಿದ್ರೆ ಬಹುಶಃ ಸೃಷ್ಟಿಕರ್ತನಾದ ದೇವರನ್ನು ಯಾರೂ ನೆನೆಸುತ್ತಿರಲಿಲ್ಲ. ಆದ್ದರಿಂದ ದೇವರು ಎಲ್ಲಾ ವಿಧವಾದ ಆಪತ್ತು ವಿಪತ್ತು ಅಭದ್ರತೆಗಳನ್ನು ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಹಾದು ಹೋಗುವಂತೆ ಮಾಡಿ ನಾವು ಆತನನ್ನು ಕುರಿತು ಚಿಂತಿಸುವಂತೆಯೂ ನಮ್ಮ ಕಷ್ಟ ಸಂಕಟಗಳಲ್ಲಿ ಸಹಾಯಕ್ಕೋಸ್ಕರ ಆತನಲ್ಲಿ ಮೊರೆ ಹೋಗುವಂತೆ ಮಾಡುತ್ತಾನೆ. ನಿಮ್ಮ ಅನುದಿನದ ಕಷ್ಟ ಸಂಕಟಗಳು ಒಬ್ಬ ದೇವರನ್ನು ಹುಡುಕುವಂತೆ ನಿಮಗೆ ಸಹಾಯ ನೀಡುತ್ತವೆ. ಆ ದೇವರೇ ನಾನು ನಿಮಗೆ ಬೋಧಿಸುತ್ತಿರುವ ಯೇಸು. ಪ್ರಿಯರೇ, ನಿಮ್ಮ ಎಲ್ಲಾ ವ್ಯಾಧಿ, ಎಲ್ಲಾ ವಿಧವಾದ ದೆವ್ವಗಳ ಕಾಟ, ಮಾಟ ಮಂತ್ರಗಳಿಂದ ತೊಂದರೆ ಇವೆಲ್ಲವುಗಳಿಂದ ಖಂಡಿತವಾಗಿ ಬಿಡುಗಡೆ ಉಂಟು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ರಕ್ಷಕನು ಒಡೆಯನು ಆದ ಯೇಸುವನ್ನು ಅಂಗೀಕರಿಸಿರಿ. ದಯಮಾಡಿ ನನ್ನೊಂದಿಗೆ ಪ್ರಾರ್ಥಿಸುವಿರ? ಪ್ರಾರ್ಥನೆ ಮಾಡೋಣ. ಓ ದೇವರಾದ ಯೇಸುವೆ, ನಾನು ಅನುಭವಿಸುತ್ತಿರುವ ಎಲ್ಲಾ ಸಂಕಷ್ಟಗಳಿಂದ ನೀನು ನನ್ನನ್ನು ಪಾರು ಮಾಡುತ್ತೀ ಎಂದು ತಿಳಿದುಕೊಂಡಿದ್ದೇನೆ. ದಯಮಾಡಿ ನನ್ನನ್ನು ಬಿಡುಗಡೆ ಮಾಡು. ನಾನು ಪ್ರತಿ ನಿತ್ಯ ಹಗಲು ರಾತ್ರಿ ದೆವ್ವಗಳಿಂದ ಬಾಧೆ ಅನುಭವಿಸುತ್ತಿದ್ದೇನೆ. ನಾನು ನನ್ನ ಪಾಪಗಳ ಬಗ್ಗೆಯೂ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ದಯಮಾಡಿ ನಿನ್ನ ಮಗುವನ್ನಾಗಿ ನನ್ನ ಅಂಗೀಕರಿಸು. ನಿನ್ನ ಮಗುವಾಗಿ ಕರೆಯಿಸಿಕೊಳ್ಳುವುದು ಒಂದು ದೊಡ್ಡ ಸೌಭಾಗ್ಯ. ವಂದನೆ ಕರ್ತನೆ, ವಂದನೆ ಯೇಸುವೆ. ನೀವು ಅನುಭವಿಸುತ್ತಿರುವ ಬೇರೆ ತೊಂದರೆಗಳನ್ನು ಕುರಿತು ನಾವು ಇನ್ನು ಮುಂದೆ ಮಾತನಾಡಲಿಕ್ಕಿದ್ದೇವೆ. ನಿಮಗೆ ಸಮಸ್ಯೆಗಳಿದ್ದರೆ ನಾವು ತಿಳಿಸುವ ವಿಳಾಸಕ್ಕೆ ನಿಮ್ಮ ಪತ್ರಗಳನ್ನು ಬರೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.